sin? What sin is?
Papa. ಈ ಪಾಪ ಅಂದ್ರೆ ಏನು?
People talk about sin, but they don't very often understand what it is. And when we realize that sin is what makes us distant from God, it's important for us to understand it.
ಜನರು ಪಾಪದ ಕುರಿತಾಗಿ ಮಾತನಾಡುತ್ತಾರೆ, ಆದರೆ ಅನೇಕ ವೇಳೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರೋದಿಲ್ಲ. ಪಾಪವು ನಮ್ಮನ್ನು ದೇವರಿಂದ ದೂರ ಸರಿಸುತ್ತದೆ ಎಂದು ನಾವು ತಿಳಿದುಕೊಂಡಾಗ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದು ಎಷ್ಟು ಅವಶ್ಯವೆಂದು ನಮಗೆ ಮನವರಿಕೆ ಆಗುತ್ತದೆ.
Why do some men often behave like animals?
ಯಾಕೆ ಕೆಲವು ಮಂದಿ ಈ ಪ್ರಾಣಿಗಳ ರೀತಿ ವರ್ತಿಸುತ್ತಾರೆ?
Don't you feel sometimes that perhaps you yourself, your behavior, if you were honest, is just like that of an animal?
ಕೆಲವೊಮ್ಮೆ ನಿಮಗೆ ನೀವೇ ಪ್ರಶ್ನೆ ಹಾಕೊಳ್ಳಿ, ನೀವು ಪ್ರಾಮಾಣಿಕವಾಗಿ ನಿಮ್ಮನ್ನು ನೀವು ಪ್ರಶ್ನೆ ಹಾಕಿ ನೋಡಿಕೊಂಡಾಗ ನಿಮ್ಮ ನಡತೆಯು ಕೆಲವೊಮ್ಮೆ ಪ್ರಾಣಿಗಳ ರೀತಿ ಇರುತ್ತದೆ ಎಂದು ನಿಮಗೆ ಅನಿಸುವುದಿಲ್ಲವೇ?
The way dogs bare their teeth at one another, the way some human beings behave towards each other.
ನಾಯಿಗಳು ತಮ್ಮೊಳಗೆ ಹಲ್ಲು ಬಿಚ್ಚಿ ಜಗಳಾಡುವಂತೆ ಕೆಲವು ಜನರು ಪರಸ್ಪರವಾಗಿ ಜಗಳಾಡಿಕೊಳ್ಳುತ್ತಾರೆ.
What's the answer?
ಇದಕ್ಕೆ ಉತ್ತರ ಏನು?
The answer is because such men are only interested in their bodily needs.
ಈ ಪ್ರಶ್ನೆಗೆ ಉತ್ತರ ಏನಂದ್ರೆ, ಅಂತಹ ಜನರು ಈ ಲೋಕದಲ್ಲಿ ತಮ್ಮ ಶಾರೀರಿಕ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದರ ಬಗ್ಗೆ
and their own existence on this earth and in things related to their existence on earth
ಮತ್ತು ತಮಗೆ ಸ್ವಂತಕ್ಕೆ ಸಂಬಂಧಪಟ್ಟಂತ ವಿಷಯಗಳಿಗೆ ತಕ್ಕಂತೆ ಅವರು ಆಸಕ್ತರಾಗಿರುತ್ತಾರೆ.
What is an animal interested in?
ಒಂದು ಪ್ರಾಣಿ ಯಾವುದರ ಬಗ್ಗೆ ಯೋಚಿಸುತ್ತದೆ, ಅದಕ್ಕೆ ಯಾವುದರ ಬಗ್ಗೆ ಆಸಕ್ತಿ ಇರುತ್ತದೆ?
An animal has got no spiritual values.
ಆ ಒಂದು ಪ್ರಾಣಿಗಳಲ್ಲಿ ಆತ್ಮಿಕ ಚಿಂತನೆ ಅಥವಾ ಆತ್ಮಿಕ ಮೌಲ್ಯ ಇರುವುದಿಲ್ಲ.
There's no animal in the world who thinks about God.
ಈ ಜಗತ್ತಿನ ಯಾವ ಪ್ರಾಣಿಯೂ ಸಹ ದೇವರ ಬಗ್ಗೆ ಯೋಚಿಸುವುದಿಲ್ಲ.
You never find a religious monkey or a religious dog kneeling down anywhere or doing any such thing, any act of worship.
ಒಂದು ಆಧ್ಯಾತ್ಮಿಕ ಕೋತಿ, ಧಾರ್ಮಿಕ ನಾಯಿ ಅಥವಾ ಮೊಣಕಾಲೂರಿ ಆರಾಧಿಸುವ ಇನ್ಯಾವುದೋ ಪ್ರಾಣಿಯನ್ನು ನೀವು ಎಲ್ಲಿಯೂ ಕಾಣಲಾರಿರಿ.
But when it comes to man,
ಆದರೆ ಇದು ಮಾನವನಿಗೆ ಮಾನವನ ವಿಷಯಕ್ಕೆ ಬಂದಾಗ,
even in out there in the jungles, barbarians who know nothing about any religion, who've never been educated or illiterate,
ಈ ಗುಡ್ಡ ಕಾಡುಗಳಲ್ಲೂ ಸಹ ಯಾವ ಧಾರ್ಮಿಕ ಬೋಧನೆ ಅಥವಾ ವಿದ್ಯಾಭ್ಯಾಸ ಇಲ್ಲದಿರುವ ಬರ್ಬರ ಜನರಲ್ಲೂ ಸಹ,
they have a sense that there is a God.
ಅವರಿಗೆ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ದೇವರು ಇದಾನೆ ಎಂಬುದಾಗಿ.
Whom they have displeased in some way, and that's why they make sacrifices.
ಎಲ್ಲೋ ಒಂದ್ ಕಡೆ ಅವರಿಗೆ ಅನ್ಸುತ್ತೆ ನಾವು ಆತನನ್ನೆಲ್ಲೋ ನಾವು ಮೆಚ್ಚಿಸಿಲ್ಲ, ಆತನಿಗೆ ನೋವು ಉಂಟು ಮಾಡಿದ್ದೀವಿ ಅಂತ, ಹಾಗಾಗಿ ಅವರು ಕಾಣಿಕೆಗಳನ್ನ ಬಲಿಯನ್ನ ಅರ್ಪಿಸ್ತಾರೆ.
Maybe they worship the sun or some tree or something else, some created thing.
ಅವರು ಸೂರ್ಯನನ್ನು ಅಥವಾ ಒಂದು ಮರವನ್ನು ಅಥವಾ ಸೃಷ್ಟಿಸಲ್ಪಟ್ಟ ಇನ್ಯಾವುದೋ ವಸ್ತುವನ್ನು ಆರಾಧಿಸ್ತಾರೆ.
But it's that sense that they are answerable to some supreme being.
ಮಾನವನಿಗೆ ತಾನು ಪರಮಾತ್ಮನ ಕೈ ಕೆಳಗೆ ಇದ್ದೇನೆ ಹಾಗೂ ಆತನಿಗೆ ನಾನು ಉತ್ತರ ಕೊಡಬೇಕಾಗಿದೆ ಎಂಬ ತಿಳುವಳಿಕೆ ಇರುತ್ತದೆ.
Now no animal has that.
ಈ ರೀತಿಯ ಒಂದು ನಡವಳಿಕೆ ಯಾವ ಪ್ರಾಣಿಯಲ್ಲೂ ಸಹ ಕಂಡುಬರುವುದಿಲ್ಲ.
What's an animal interested in?
ಒಂದು ಪ್ರಾಣಿಗೆ ಯಾವುದರಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ?
Food,
ಆಹಾರ,
sleep,
ನಿದ್ರೆ,
sexual satisfaction,
ಲೈಂಗಿಕ ತೃಪ್ತಿ,
taking care of its little ones,
ಮತ್ತು ತನ್ನ ಸ್ವಂತ ಮರಿಗಳನ್ನ ನೋಡಿಕೊಳ್ಳುವುದು.
And that's all.
ಇಷ್ಟು ಮಾತ್ರ ಬೇಕಾಗಿರುತ್ತೆ ಪ್ರಾಣಿಗಳಿಗೆ.
You see animals with their head always bent down to this earth.
ಪ್ರಾಣಿಗಳು ಯಾವಾಗಲೂ ಭೂಮಿಯ ಕಡೆಗೆ ತಲೆ ತಗ್ಗಿಸಿ ಇರುತ್ತವೆ.
They're only interested in the things of earth.
ಅವುಗಳಿಗೆ ಈ ಭೂಮಿಯ ವಸ್ತುಗಳಲ್ಲಿ ಮಾತ್ರ ಆಸಕ್ತಿ ಇರುತ್ತದೆ.
There's no future for them.
ಆ ಪ್ರಾಣಿಗಳಿಗೆ ಯಾವುದೇ ರೀತಿಯ ಭವಿಷ್ಯವೂ ಇರುವುದಿಲ್ಲ.
When they die, they become dust. That's all.
ಆ ಪ್ರಾಣಿಗಳು ಸತ್ತಾಗ ಧೂಳಿನೊಂದಿಗೆ ಸೇರ್ಕೊಳ್ತಾವ ಅಷ್ಟೇ.
And when a man who was created primarily to be a child of God,
ಆದರೆ ಮಾನವನು ಪ್ರಾಥಮಿಕವಾಗಿ ದೇವರ ಮಗುವಾಗಲಿಕ್ಕಾಗಿ ಸೃಷ್ಟಿಯಾಗಿದ್ದಾನೆ.
We have a body, of course.
ನಮಗೂ ಸಹ ಒಂದು ದೇಹವಿದೆ.
We need food.
ನಮಗೆ ಆಹಾರದ ಅವಶ್ಯಕತೆ ಇದೆ.
God has created us with sexual desire. We need to sleep. All these things are okay.
ದೇವರು ನಮ್ಮಲ್ಲಿ ಲೈಂಗಿಕ ಆಸೆಯನ್ನು ಇರಿಸಿದ್ದಾರೆ ಮತ್ತು ನಮಗೆ ನಿದ್ರೆಯ ಅವಶ್ಯಕತೆ ಇದೆ. ಇವೆಲ್ಲವೂ ಸರಿನೇ.
There's nothing wrong with any of these things, provided they are fulfilled in legitimate ways.
ಇವೆಲ್ಲವೂ ಸರಿಯಾದವುಗಳಾಗಿವೆ. ಈ ಅಗತ್ಯತೆಗಳು ಒಂದು ನಿಯಮಕ್ಕೆ ಒಪ್ಪುವ ರೀತಿಯಲ್ಲಿ ಪೂರೈಸಲ್ಪಟ್ಟರೆ ಇವುಗಳಲ್ಲಿ ಯಾವುದೇ ರೀತಿ ತಪ್ಪಿಲ್ಲ.
If you are hungry, we shouldn't steal in order to eat food.
ನಮಗೆ ಹಸಿವೆಯಾದಾಗ ನಾವು ಕದ್ದು ತಿನ್ನಬಾರದು.
There are legitimate ways of earning our living.
ನಮ್ಮ ಜೀವನಕ್ಕಾಗಿ ಕ್ರಮಬದ್ಧವಾಗಿ ಸಂಪಾದಿಸುವ ಮಾರ್ಗಗಳು ಇವೆ.
It's proper to sleep, but not to sleep when you're on duty and doing something important.
ನಿದ್ದೆ ಮಾಡುವುದು ಒಳ್ಳೆಯದೇ, ಆದರೆ ಕೆಲಸದ ಸಮಯದಲ್ಲಿ ಅಥವಾ ಯಾವುದೋ ಮುಖ್ಯವಾದದ್ದನ್ನು ಮಾಡಬೇಕಾದ ಸಮಯದಲ್ಲಿ ನಿದ್ದೆ ಮಾಡುವುದು ತಪ್ಪು.
ಇನ್ ದ ಸೇಮ್ ವೇ ವಿತ್ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಗಾಡ್ ಇಸ್ ಆರ್ಡೈನ್ಡ್ ಮ್ಯಾರೇಜ್ ಫಾರ್ ದ ಫುಲ್ಫಿಲ್ಮೆಂಟ್ ಆಫ್ ದಟ್.
ಅದೇ ರೀತಿಯಾಗಿ ಲೈಂಗಿಕ ತೃಪ್ತಿಯನ್ನು ಪಡಿಸಿಕೊಳ್ಳಲು ದೇವರು ವಿವಾಹ ಎಂಬಂತ ನಿಶ್ಚಯ ಸಿದ್ಧ ಮಾಡಿದ್ದಾನೆ.
ದೇರ್ ಆರ್ ಲಾಫುಲ್ ವೇಸ್ ಇನ್ ವಿಚ್ ಗಾಡ್ ಹ್ಯಾಸ್ planned for man to fulfill these legitimate needs for food and sleep and sexual satisfaction.
ಮಾನವನ ಅವಶ್ಯಕತೆಗಳಾದ ಆಹಾರ, ನಿದ್ರೆ ಮತ್ತು ಲೈಂಗಿಕ ತೃಪ್ತಿಗಳಿಗಾಗಿ ದೇವರು ಕ್ರಮಬದ್ಧವಾದ ಮತ್ತು ನ್ಯಾಯಬದ್ಧವಾದ ವಿಧಾನಗಳನ್ನು ಯೋಜಿಸಿದ್ದಾರೆ.
Animals don't think like that.
ಈಗ ಪ್ರಾಣಿಗಳನ್ನು ನೋಡುವಾಗ ಅವುಗಳು ಈ ರೀತಿಯಾಗಿ ಯೋಚಿಸುವುದಿಲ್ಲ.
They have no laws. They would try to fulfill these longings in any way possible.
ಅವುಗಳು ಯಾವ ಕಾನೂನಿಗೂ ಒಳಪಡುವುದಿಲ್ಲ. ಅವು ತಮ್ಮ ಕಾಮನೆಗಳನ್ನು ಹೇಗಾದರೂ ತೃಪ್ತಿಪಡಿಸಿಕೊಳ್ಳಲು ಪ್ರಯತ್ನಿಸುತ್ತವೆ.
Even if it means fighting with other animals and tearing them to pieces, it doesn't make a difference.
ಅದಕ್ಕಾಗಿ ಇತರ ಪ್ರಾಣಿಗಳೊಡನೆ ಕಚ್ಚಾಡಿ ಒಂದನ್ನೊಂದು ಗಾಯಗೊಳಿಸಿದರೂ ಸಹ ಅಡ್ಡಿಯಾಗುವುದಿಲ್ಲ ಅವಕ್ಕೆ.
When a man behaves like that, we can say that he is reduced to the level of an animal.
ಒಬ್ಬ ಮನುಷ್ಯನು ಈ ರೀತಿಯಾಗಿ ನಡೆದುಕೊಂಡಾಗ ಅಥವಾ ವರ್ತಿಸಿದಾಗ ಆತನು ಒಂದು ಪ್ರಾಣಿಯ ಮಟ್ಟಕ್ಕೆ ಇಳಿದಿದ್ದಾನೆಂದು ನಾವು ಹೇಳಬಹುದು.
When he has no spiritual values,
ಒಬ್ಬ ವ್ಯಕ್ತಿಯಲ್ಲಿ ಆತ್ಮಿಕ ಮೌಲ್ಯಗಳು ಇಲ್ಲದಿದ್ದಲ್ಲಿ,
but he's only interested in earthly things, we can say he's descended to the level of the animals.
ಮತ್ತು ಆತನ ಆಸಕ್ತಿ ಕೇವಲ ಲೌಕಿಕ ಸಂಗತಿಗಳಲ್ಲೇ ಇರುವುದಾದರೆ ಆತನು ಪ್ರಾಣಿಗಳ ಮಟ್ಟಕ್ಕೆ ತಲುಪಿದ್ದಾನೆಂದು ಹೇಳಬಹುದು.
But God didn't create us to be like that.
ಆದರೆ ದೇವರು ನಮ್ಮನ್ನ ಈ ರೀತಿಯಾಗಿ ಸೃಷ್ಟಿಸಲಿಲ್ಲ.
He created us to be like him.
ಆತನು ನಮ್ಮನ್ನು ಸೃಷ್ಟಿಸಿರುವುದು ನಾವು ಅವರಂತೆ ಇರಬೇಕೆಂದು.
Moral,
ಸಭ್ಯರು,
upright,
ನಿರ್ದೋಷಿಗಳು,
with character,
ಗುಣವಂತರು,
and self-control,
ಆತ್ಮ ಸಂಯಮ ಹೊಂದಿರುವವರು,
and not to be a slave to animal passions,
ಮತ್ತು ಪ್ರಾಣಿಗಳ ಒರಟು ಜೀವಿತಕ್ಕೆ ಗುಲಾಮರಾಗುವುದಕ್ಕೆ ಅಲ್ಲ.
I mean the mere fact that we as human beings are cleverer than animals and that we are educated and we can solve mathematical problems unlike a dog or a monkey, it doesn't make us necessarily better than them.
ನಾನು ಹೇಳುವುದರ ಅರ್ಥ ನಮ್ಮಲ್ಲಿ ಒಂದು ನಾಯಿ ಅಥವಾ ಒಂದು ಕೋತಿಯಲ್ಲಿ ಇರದಂತಹ ಗಣಿತದ ಸಮಸ್ಯೆಗಳನ್ನು ಬಿಡಿಸುವ ಸಾಮರ್ಥ್ಯವು ಒಳ್ಳೆಯ ವಿದ್ಯಾಭ್ಯಾಸದಿಂದ ಇದ್ದರೆ ನಾವು ಆ ಪ್ರಾಣಿಗಳಿಗಿಂತ ಶ್ರೇಷ್ಠರು ಆಗುವುದಿಲ್ಲ.
I mean, there's a lot of difference between being cleverer and being better.
ಉತ್ತಮವಾಗಿರುವುದಕ್ಕೆ ಮತ್ತು ಬುದ್ಧಿವಂತಿಕೆಯಿಂದಿರುವುದಕ್ಕೆ ಬಹಳಷ್ಟು ವ್ಯತ್ಯಾಸವಿದೆ.
Because we find that even clever, educated people,
ನಾವು ನೋಡುವುದೇನೆಂದರೆ ಅನೇಕ ಸಲ ವಿದ್ಯಾವಂತರು ಬುದ್ಧಿವಂತರು ಆಗಿರುವವರು ಸಹ
are often slaves to greed and sexual lust and anger and bitterness and selfishness.
ದುರಾಸೆ, ಲೈಂಗಿಕ ಲಾಲಸೆ, ಕೋಪ, ಕಹಿ ಮನಸ್ಸು ಮತ್ತು ಸ್ವಾರ್ಥತೆಗಳ ದಾಸರು ಸಹ ಆಗಿರುತ್ತಾರೆ ಅವರು.
And very often their behavior, in spite of their being PhDs or intelligent and clever, their behavior is exactly like that of an animal.
ಅವರಲ್ಲಿ ಬುದ್ಧಿವಂತಿಕೆ ಮತ್ತು ಜಾಣತನವಿದ್ದರೂ, ಅವರು PhD ಡಿಗ್ರಿಯನ್ನು ಹೊಂದಿದ್ದರೂ, ಹಲವು ಬಾರಿ ಅವರು ನಡವಳಿಕೆಯಲ್ಲಿ ಪ್ರಾಣಿಗಳನ್ನು ಸಂಪೂರ್ಣವಾಗಿ ಹೋಲುತ್ತಾರೆ.
And you know why?
ನಿಮಗೆ ಗೊತ್ತಾ ಯಾಕೆ ಅಂತ?
Because they haven't dealt with the most important problem in their life and that is sin.
ಯಾಕಂದರೆ ಅವರು ತಮ್ಮ ಜೀವನದ ಅತಿ ಮುಖ್ಯವಾದ ಪ್ರಶ್ನೆಯನ್ನು ಪರಿಶೀಲಿಸಿಕೊಂಡಿರುವುದಿಲ್ಲ. ಅದೇನೆಂದರೆ ಪಾಪ.
There is a part of us which is much deeper than our mind.
ನಮ್ಮೊಳಗೆ ನಮ್ಮ ಮನಸ್ಸಿಗಿಂತಲೂ ಆಳವಾದ ಇನ್ನೊಂದು ಅಂಗವಿದೆ.
Many people think of man as just body and mind or body and soul.
ಹಲವು ಜನರು ತಿಳಿಯುವುದೇನೆಂದರೆ ಮಾನವ ಕೇವಲ ದೇಹ ಮತ್ತು ಮನಸ್ಸು ಅಥವಾ ದೇಹ ಮತ್ತು ಪ್ರಾಣ ಜೋಡಣೆಯಾಗಿದ್ದಾನೆ ಎಂಬುದಾಗಿ.
The soul consisting of our mind and our emotions and our personality. But no.
ಮತ್ತು ಪ್ರಾಣದಲ್ಲಿ ನಮ್ಮ ಮನಸ್ಸು, ನಮ್ಮ ಭಾವನೆಗಳು ಹಾಗೂ ನಮ್ಮ ವ್ಯಕ್ತಿತ್ವ ಸೇರಿರುತ್ತವೆ ಎಂಬುದಾಗಿ. ಆದರೆ ಹಾಗಲ್ಲ ಅದು.
Man is deeper than that. There's a part of man which is much deeper than even body and soul.
ಮಾನವನಲ್ಲಿ ಇವುಗಳಿಗಿಂತ ಹೆಚ್ಚಿನ ಆಳವಿದೆ. ಮಾನವನಲ್ಲಿ ಪ್ರಾಣಕ್ಕಿಂತಲೂ ಬಹಳ ಹೆಚ್ಚು ಆಳವಾದ ಒಂದು ಭಾಗವಿದೆ.
And that's what the Bible calls our spirit.
ಇದನ್ನು ಸತ್ಯವೇದವು ಆತ್ಮವೆಂದು ಕರೆಯುತ್ತದೆ.
Our spirit is what makes us aware of the fact that there is a God.
ನಮ್ಮ ಆತ್ಮವು ದೇವರು ಇದ್ದಾರೆ ಎಂಬ ತಿಳುವಳಿಕೆಯನ್ನು ನಮ್ಮಲ್ಲಿ ಉಂಟು ಮಾಡುತ್ತದೆ.
No animal has this.
ಈ ಜ್ಞಾನ ಯಾವ ಪ್ರಾಣಿಯಲ್ಲೂ ಇರುವುದಿಲ್ಲ.
And all the chaos and confusion and diseases and evil in this world.
ಹಾಗಾಗಿ ದೇವರ ವಿರುದ್ಧ ಮಾನವನ ಅವಿಧೇಯತೆಯಿಂದ ಉಂಟಾಗಿರುವ ನೇರ ಪರಿಣಾಮ
are the direct result of man disobeying God, ignoring what his spirit is prompting him to hear, the voice of God, ignoring that and listening to the devil.
ಹಾಗಾಗಿ ದೇವರ ವಿರುದ್ಧ ಮಾನವನ ಅವಿಧೇಯತೆಯಿಂದ ಉಂಟಾಗಿರುವ ನೇರ ಪರಿಣಾಮ ಆತನ ಒಳಗಿನಿಂದ ಬರುವ ಆತ್ಮದ ವಾಣಿಯನ್ನು ಅಂದರೆ ದೇವರ ಧ್ವನಿಯನ್ನು ಕಡೆಗಣಿಸಿ ಪಿಶಾಚನಿಗೆ ಕಿವಿಕೊಟ್ಟು ನಡೆದಿರುವುದರಿಂದ ಈ ಜಗತ್ತಿನ ಎಲ್ಲಾ ಗೊಂದಲಗಳು ಅಸ್ತವ್ಯಸ್ತತೆ ರೋಗಗಳು ದುಷ್ಟತನಗಳು ಉಂಟಾಗಿವೆ.
Now in an earlier study we considered how God gave man a free will. And if we didn't have freedom of choices, I said in that study that we'd be like a robot.
ಈ ಹಿಂದಿನ ಬೇರೊಂದು ಅಧ್ಯಯನದಲ್ಲಿ ದೇವರು ಮಾನವನಿಗೆ ಒಂದು ಸ್ವತಂತ್ರ ಚಿತ್ತವನ್ನು ಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ. ಈ ಅಧ್ಯಯನದಲ್ಲಿ ನಾನು ಹೇಳಿದಂತೆ ನಮ್ಮಲ್ಲಿ ನಿರ್ಣಯ ಮಾಡುವ ಸ್ವಾತಂತ್ರ್ಯ ಇರದೇ ಹೋಗಿದ್ದರೆ ನಾವು ರೋಬೋಟ್ ಯಂತ್ರಗಳಂತೆ ಆಗಿರುತ್ತಿದ್ದೆವು.
We would obey God automatically like a robot obeys.
ಒಂದು ರೋಬೋಟ್ ಆಜ್ಞೆಗಳನ್ನು ಪಾಲಿಸುವಂತೆ ನಾವು ದೇವರ ಆಜ್ಞೆಗಳನ್ನು ಪಾಲಿಸುತ್ತಿದ್ದೆವು.
But we could never become children of God just like a robot cannot be your child.
ಆದರೆ ನಾವು ದೇವರ ಮಕ್ಕಳಾಗುವ ಸಾಧ್ಯತೆ ಇರುತ್ತಿರಲಿಲ್ಲ. ಅದೇ ರೀತಿ ಒಂದು ರೋಬೋಟ್ ಯಂತ್ರ ನಿಮ್ಮ ಮಗು ಆಗಲಾರದು.
So God took that risk, we can say, of the possibility of man disobeying him, of bringing chaos and confusion into the world by disobeying him and listening to the devil, being deceived by the devil.
ಒಂದು ರೋಬೋಟ್ ಯಂತ್ರ ನಿಮ್ಮ ಮಗು ಆಗಲಾರದು. ಹಾಗಾಗಿ ದೇವರು ಮಾಡಿದ ನಿರ್ಧಾರಗಳಲ್ಲಿ ಒಂದು ಅಪಾಯವು ಸೇರಿತ್ತು. ಅದೇನೆಂದರೆ ಮಾನವನು ಪಿಶಾಚನ ಮಾತಿಗೆ ಕಿವಿಗೊಟ್ಟು ಆತನಿಂದ ವಂಚಿಸಲ್ಪಟ್ಟು ದೇವರಿಗೆ ಅವಿಧೇಯನಾಗಿ ಈ ಜಗತ್ತಿನಲ್ಲಿ ಗಲಭೆ ಮತ್ತು ಕಳವಳವು ಉಂಟಾಗುವ ಸಾಧ್ಯತೆ ಇತ್ತು.
But he was willing to take that risk because he wanted children.
ಆದರೆ ದೇವರು ಮಕ್ಕಳನ್ನ ಬಯಸಿ ಈ ಅಪಾಯಕ್ಕೂ ಸಹ ಸಿದ್ಧರಾಗಿದ್ದರು.
He wanted those who would obey him out of voluntary choice freely, not out of compulsion.
ವಿಧೇಯತೆಯ ವಿಷಯದಲ್ಲಿ ದೇವರಿಗೆ ಬೇಕಾಗಿದ್ದವರು ಸ್ವತಂತ್ರವಾಗಿ ಸ್ವಇಚ್ಛೆಯಿಂದ ವಿಧೇಯರಾಗುವಂತವರೇ ಹೊರತು ಒತ್ತಾಯದಿಂದ ವಿಧೇಯರಾಗುವಂತವರಲ್ಲ.
The first man and woman that God created, the Bible says their names were Adam and Eve.
ದೇವರು ಸೃಷ್ಟಿಸಿದ ಮೊದಲ ಪುರುಷ ಮತ್ತು ಸ್ತ್ರೀ ಆದಾಮ ಮತ್ತು ಹವಳು.
They were created innocent.
ಅವರು ಮುಗ್ಧ ನಿಷ್ಕಪಟಿಗಳಾಗಿ ಸೃಷ್ಟಿಸಲ್ಪಟ್ಟರು.
And they had to make a choice if they were to be holy.
ಅವರು ಪರಿಶುದ್ಧರು ಆಗುವುದಕ್ಕೆ ಒಂದು ಆಯ್ಕೆಯನ್ನು ಮಾಡುವುದು ಅವಶ್ಯವಾಗಿತ್ತು.
They had freedom of will.
ಅವರಲ್ಲಿ ಸ್ವತಂತ್ರ ಚಿತ್ತವಿತ್ತು.
And in order to make that choice, they had to be tempted.
ಅವರು ಹೇಗೆ ಆಯ್ಕೆ ಮಾಡುತ್ತಾರೆಂದು ತೋರಿಸಿಕೊಡಲು ಶೋಧನೆಗೆ ಒಳಗಾಗಬೇಕಿತ್ತು.
How do you know, for example, whether your child will obey you if you put him in a room and say you can do whatever you like?
ಒಂದು ಉದಾಹರಣೆ ನೋಡೋಣ. ನಿಮ್ಮ ಮಗನು ನಿಮಗೆ ವಿಧೇಯನಾಗಿದ್ದಾನೋ ಇಲ್ಲವೋ ಎಂದು ತಿಳಿಯಲು ನೀವು ಆತನಿಗೆ ಏನು ಬೇಕಾದರೂ ಮಾಡುವ ಸ್ವಾತಂತ್ರ್ಯವನ್ನು ಕೊಟ್ಟು ಒಂದು ಕೊಠಡಿಯಲ್ಲಿ ಬಿಡಬಹುದೇ?
Supposing when you're going away from home,
ಒಂದು ವೇಳೆ ಮನೆಯಿಂದ ನೀವು ಹೊರಡುವಾಗ,
you tell your son, your little boy, you can do anything you like till we come back.
ಒಂದು ನೀವು ನಿಮ್ಮ ಚಿಕ್ಕ ಹುಡುಗನಿಗೆ ನಾನು ಬರುವವರೆಗೆ ನಿನ್ನ ಇಷ್ಟ ಬಂದಂತೆ ಮಾಡು ಎಂದು ಹೇಳಿದಾಗ,
you never discover whether your son is obedient or not.
ನಿಮ್ಮ ಮಗ ನಿಮಗೆ ವಿಧೇಯನಾಗ್ತಾನೋ ಇಲ್ಲವೋ ಅಂತ ಹೇಗೆ ನಿಮಗೆ ತಿಳ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅವಾಗ?
If you want to find out whether your son is obedient or not,
ಆತನ ವಿಧೇಯತನ್ನು ನೀವು ಪರೀಕ್ಷಿಸಬೇಕಾದ್ರೆ ಅಥವಾ ಕಂಡುಕೊಳ್ಳಬೇಕಾದ್ರೆ,
you should say something like this.
ನೀವು ಆತನಿಗೆ ಹೀಗೆ ಹೇಳಬೇಕಾಗುತ್ತೆ.
Well, you can do anything you like in this house except one thing.
ನೀನು ಮನೆಯ ಒಳಗೆ ಒಂದು ಸಂಗತಿಯನ್ನು ಬಿಟ್ಟು ಏನು ಬೇಕಾದರೂ ಮಾಡಬಹುದು.
You should not open that tin of biscuits and eat any biscuits while daddy and mommy are away.
Appa amma vapas baruva tanaka neenu aa biscuitina dabbadinda biscuitannu maatra tegedu tinabaradu.
When you make one restriction like that,
intaha ondu nirbandhavanna nimma maganige irisidaga,
then you can at least find out whether he is obedient.
Aatanu vidhenaguttano illavo endu aaga neevu tiliyabodu.
He can play, he can do anything he likes, he can read books or do anything.
ಆತನು ಆಟ ಆಡಬಹುದು ಅಥವಾ ಪುಸ್ತಕವನ್ನು ಓದಬಹುದು, ಏನ್ ಬೇಕಾದ್ರೂ ಮಾಡಬಹುದು.
But there's one thing you've told him not to do.
ಆದ್ರೆ ನೀವೇನ್ ಮಾಡಬೇಡ ಅಂತ ಮಗು ಹೇಳಿರ್ತಿರಲ್ಲ.
And when you come back,
ನೀವು ಹಿಂದಿರುಗಿ ಬಂದಾಗ,
and you discover he has done that one thing which you told him not to do,
ನಿಮಗೆ ಒಂದು ವಿಷಯ ಗೊತ್ತಾಗುತ್ತೆ, ನೀವು ಆತನಿಗೆ ಏನು ಮಾಡಬೇಡ ಅಂತ ಹೇಳಿರ್ತಿರಲ್ಲ ಅದೇ ಸಂಗತಿಯನ್ನು ಅವನು ಮಾಡಿರ್ತಾನೆ.
You discover whether he's obedient or not.
ಆಗ ಆತನು ನಿಮಗೆ ವಿಧೇಯನಾದನೋ ಇಲ್ಲವೋ ಅಂತ ತಿಳಿಯತ್ತವ ನಿಮಗೆ.
So that is why temptation is necessary for man to prove his obedience, for man to make a choice to say, I say no to something and yes to God.
ಈ ಕಾರಣಕ್ಕಾಗಿ ಒಬ್ಬ ಮನುಷ್ಯನ ವಿಧೇಯತೆಯ ಪರೀಕ್ಷೆಗೆ ಶೋಧನೆಯು ಅತ್ಯವಶ್ಯಕವಾಗಿದೆ. ಏಕೆಂದರೆ ಆ ಮನುಷ್ಯನು ಒಂದು ಆಯ್ಕೆಯನ್ನ ಮಾಡಿ ನಾನು ಇದಕ್ಕೆ ಇಲ್ಲವೆಂದು ದೇವರಿಗೆ ಹೌದು ಎಂದು ಅಥವಾ ಸರಿ ಎಂದು ಹೇಳುವುದರ ಮುಖಾಂತರ ತೋರಿಸಿಕೊಡುತ್ತಾನೆ.
And that's the reason why when God created Adam and Eve, we read the Bible says he placed them in a garden.
ನಾವು ಸತ್ಯವೇದದಲ್ಲಿ ಓದುವಂತೆ ದೇವರು ಆದಾಮ ಮತ್ತು ಹವ್ವಳನ್ನು ಸೃಷ್ಟಿಸಿದಾಗ ಅವರನ್ನು ಒಂದು ತೋಟದಲ್ಲಿ ಇರಿಸುತ್ತಾನೆ.
And in that garden they could eat of any tree.
ಆ ಇಬ್ಬರು ಆ ತೋಟದ ಯಾವುದೇ ಮರದ ಹಣ್ಣನ್ನ ತಿನ್ನಬಹುದು ಅಂತ ದೇವರು ಹೇಳ್ತಾರೆ.
There were beautiful trees with plenty of good fruit.
ಅಲ್ಲಿ ಉತ್ತಮ ಫಲಗಳನ್ನು ಹೊಂದಿದ್ದ ಅನೇಕ ಸುಂದರ ಮರಗಳು ಇದ್ದವು.
And God said you can eat anything. It's like, you know, you're telling your son you can do anything you like except one thing.
ಮತ್ತು ದೇವರು ಯಾವುದನ್ನಾದರೂ ನೀವು ತಿನ್ನಬಹುದು ಎಂದು ಹೇಳಿದರು. ಇದು ನೀವು ನಿಮ್ಮ ಮಗನಿಗೆ ಏನು ಬೇಕಾದರೂ ಮಾಡಬಹುದು, ಆದರೆ ಒಂದು ಕೆಲಸವನ್ನು ಮಾತ್ರ ಮಾಡಬೇಡ ಎಂದು ಹೇಳಿದಂತೆ ಆಗಿತ್ತು.
And that's what God told Adam and Eve.
ಅದನ್ನೇ ದೇವರು ಆದಾಮ ಮತ್ತು ಹವಳಿಗೆ ಹೇಳಿದ್ದು.
There's one thing I don't want you to do.
ನೀವು ಒಂದು ಸಂಗತಿಯನ್ನ ಮಾಡುವುದು ನನಗೆ ಇಷ್ಟವಿಲ್ಲ, ಅದನ್ನು ಮಾತ್ರ ಮಾಡಬೇಡ್ರಿ ಅಂತ ದೇವರು ಹೇಳ್ತಾರೆ.
There's one particular tree here which I don't want you to eat of.
ಇಲ್ಲಿರುವ ಮರಗಳಲ್ಲಿ ಒಂದು ಮರದ ಹಣ್ಣನ್ನು ಮಾತ್ರ ನೀವು ತಿನ್ನಬಾರದು ಅಂತ ದೇವರು ಅವರಿಬ್ಬರಿಗೆ ಹೇಳ್ತಾರೆ.
It wasn't very difficult.
ಅದು ಬಹಳ ಕಷ್ಟವಾದ ನಿಬಂಧನೆ ಏನಾಗಿರಲಿಲ್ಲ.
There were 1,000 trees which had excellent fruit which they could have gone to. There was another tree called the tree of life which they could have gone to also.
ಅಲ್ಲಿ ಅತ್ಯುತ್ತಮ ಫಲಗಳಿಂದ ತುಂಬಿದ್ದ ಇತರ ಸಾವಿರಾರು ಮರಗಳು ಇದ್ದವು ಮತ್ತು ಅವೆಲ್ಲವೂ ಫಲವನ್ನು ರುಚಿಸಬಹುದಾಗಿತ್ತು. ಅಲ್ಲಿ ಒಂದು ಮರ ಜೀವ ವೃಕ್ಷವೂ ಸಹ ಆಗಿತ್ತು, ಅವರು ಅದರಿಂದಲೂ ಹಣ್ಣು ತಿನ್ನಬಹುದಾಗಿತ್ತು.
So it was not that God planted 1,000 trees and told them that they were not to eat of 999 of them and they could only eat one. Then we could say that would have been tough.
ದೇವರು ಅಲ್ಲಿ 1,000 ಮರಗಳನ್ನು ಇರಿಸಿ ಅವುಗಳಲ್ಲಿ 999 ಮರಗಳ ಹಣ್ಣನ್ನು ಕೀಳದಂತೆ ನಿಷೇಧಿಸಿ ಕೇವಲ ಒಂದು ಮರದ ಹಣ್ಣನ್ನು ಮಾತ್ರ ತಿನ್ನುವಂತೆ ಅವರಿಗೆ ಹೇಳಲಿಲ್ಲ. ಹಾಗೆ ಮಾಡಿದ್ದರೆ ಆಗ ಅವರು ಬಹಳ ಕಷ್ಟಕರವಾದ ಶೋಧನೆ ಬಂದಿತ್ತು ಎಂದು ಹೇಳಬಹುದಾಗಿತ್ತು.
ಐ ಮೀನ್ ಇಫ್ ಯು ಲೆಫ್ಟ್ ಯುವರ್ ಸನ್ ಅಟ್ ಹೋಮ್ ಅಂಡ್ ಟೋಲ್ಡ್ ಹಿಮ್ 999 ಥಿಂಗ್ಸ್ ಹಿ ಕುಡ್ ನಾಟ್ ಡೂ.
ಇದು ಹೇಗೆಂದ್ರೆ ನೀವು ನಿಮ್ಮ ಚಿಕ್ಕ ಮಗನಿಗೆ 999 ಸಂಗತಿಗಳನ್ನು ಮಾಡಬೇಡವೆಂದು ಹೇಳಿ ಅವನನ್ನು ಮನೆಯಲ್ಲಿ ಬಿಟ್ಟು ಹೋದ್ರೆ
ಹಿ ಪ್ರಾಬ್ಲಿ ವುಡ್ನಟ್ ಈವನ್ ರಿಮೆಂಬರ್ ದೆನ್.
ಬಹುಶಃ ಅವನು ಅವುಗಳ ನೆನಪನ್ನು ಸಹ ಇರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ.
ಅಂಡ್ ಯು ಅಲೌಡ್ ಹಿಮ್ ಟು ಡು ಓನ್ಲಿ ಒನ್ ಥಿಂಗ್ ದಟ್ ವುಡ್ ಹ್ಯಾವ್ ಬೀನ್ ಡಿಫಿಕಲ್ಟ್.
ನೀವು ಅವನಿಗೆ ಒಂದು ಸಂಗತಿಯನ್ನು ಮಾತ್ರ ಮಾಡಲು ಅನುಮತಿ ನೀಡಿದ್ರೆ ಅದು ಕಷ್ಟಕರವಾಗುತ್ತಿತ್ತು.
ಬಟ್ ಇಟ್ ವಾಸ್ನಟ್ ಲೈಕ್ ದಟ್.
ಆದ್ರೆ ಅಲ್ಲಿ ಹಾಗಿರಲಿಲ್ಲ.
ಯು ಲೆಫ್ಟ್ ಯುವರ್ ಸನ್ ಅಟ್ ಹೋಮ್ ಟೆಲಿಂಗ್ ಹಿಮ್ ಟು ಡು ಎನಿಥಿಂಗ್ ಹಿ ಲೈಕ್ ಎಕ್ಸೆಪ್ಟ್ ಒನ್ ಥಿಂಗ್ ಹಿ ಶುಡ್ ನಾಟ್ ಡೂ.
ನೀವು ಮಗನನ್ನು ಮನೆಯಲ್ಲಿ ಬಿಟ್ಟು ಹೋದಾಗ ಅವನು ಏನು ಬೇಕಾದರೂ ಮಾಡಬಹುದಾಗಿತ್ತು, ಆದರೆ ಒಂದು ಸಂಗತಿಯನ್ನು ಮಾತ್ರ ಮಾಡಬಾರದಾಗಿತ್ತು.
ಇನ್ ದ ಸೇಮ್ ವೇ ಗಾಡ್ ಟೋಲ್ಡ್ ಆಡಮ್ ಅಂಡ್ ಈವ್ ದೇರ್ ವಾಸ್ ಓನ್ಲಿ ಒನ್ ಟ್ರೀ ದಟ್ ದೇ ಶುಡ್ ನಾಟ್ ಈಟ್ ಆಫ್.
ಅದೇ ರೀತಿಯಾಗಿ ದೇವರು ಆದಾಮ ಮತ್ತು ಹವ್ವಳಿಗೆ ಕೇವಲ ಒಂದು ಮರದ ಹಣ್ಣನ್ನು ತಿನ್ನಬಾರದೆಂದು ಹೇಳಿದರು.
ಅಂಡ್ ದೇರ್ ವಿ ಸೀ ದ ಪರ್ಪಸ್ ಆಫ್ ಟೆಂಪ್ಟೇಷನ್.
ಈ ರೀತಿಯಾಗಿ ನಾವು ಶೋಧನೆಯ ಉದ್ದೇಶವೇನೆಂದು ನೋಡುತ್ತೇವೆ.
ಫಾರ್ ಮ್ಯಾನ್ ಟು ಬಿಕಮ್ ಹೋಲಿ.
ಅದು ಮಾನವನು ಪರಿಶುದ್ಧನಾಗುವುದು ಆಗಿದೆ.
ಆಸ್ ಮ್ಯಾನ್ ಸೆಡ್ ನೋ ಟು ದಟ್ ಟೆಂಪ್ಟೇಷನ್ ಹಿ ಕುಡ್ ಬಿಕಮ್ ಹೋಲಿ.
ಆತನು ಶೋಧನೆಗೆ ಇಲ್ಲ ಎಂದು ಹೇಳುವುದರ ಮುಖಾಂತರ ಪರಿಶುದ್ಧನಾಗಬಹುದು.
ಬಟ್ ಇಫ್ ಹಿ ಸೆಡ್ ಯೆಸ್ ಟು ದಟ್ ಟೆಂಪ್ಟೇಷನ್ ದೆನ್ ಹಿ ವುಡ್ ಸಿನ್.
ಆದರೆ ಇನ್ನೊಂದು ಕಡೆ ಅವನು ಶೋಧನೆಗೆ ಸರಿ ಎಂದು ಹೇಳಿದರೆ ಆಗ ಪಾಪ ಮಾಡುತ್ತಾನೆ.
ದಟ್ ಚಾಯ್ಸ್ ವಾಸ್ ನೆಸೆಸರಿ.
ಆ ಆಯ್ಕೆ ಅವಶ್ಯವಾಗಿತ್ತು.
ವಿ ಆಲ್ರೆಡಿ ಸಾ ದ ರೀಸನ್ ಫಾರ್ ಫ್ರೀಡಮ್ ಆಫ್ ಚಾಯ್ಸ್.
ನಾವು ಈಗಾಗಲೇ ಆಕೆಯ ಸ್ವಾತಂತ್ರ್ಯದ ಕಾರಣವನ್ನು ನೋಡಿದ್ದೇವೆ.
Now we read about this in the first book of the Bible in Genesis chapters 2 and 3.
ಈ ರೀತಿಯ ಒಂದು ವಿಷಯವನ್ನು ನಾವು ಆದಿಕಾಂಡ 1 ಮತ್ತು 2 ರಲ್ಲಿ ಓದುತ್ತೇವೆ.
Now there's a lot of difference between being innocent and holy.
ಇನ್ನೊಂದು ವಿಷಯ, ಮುಗ್ಧತೆ ಮತ್ತು ಪವಿತ್ರತೆ ನಡುವೆ ಬಹಳ ಅಂತರವಿದೆ.
Innocence is what you see in a baby.
ಒಂದು ಮಗುವಿನಲ್ಲಿ ನೀವು ಮುಗ್ಧತೆಯನ್ನು ಕಾಣುತ್ತೀರಿ.
You know, ignorant of good and evil. Neither holy nor perfect.
ನಿಮಗೆ ಗೊತ್ತಿದೆ, ಒಳ್ಳೆಯದು ಕೆಟ್ಟದರ ಜ್ಞಾನವಿಲ್ಲದ ಮಗುವು ಪವಿತ್ರನೂ ಅಲ್ಲ ಪರಿಪೂರ್ಣನೂ ಅಲ್ಲ.
But if a little baby as it grows up is to become a man of character, it has to make choices.
ಆದರೆ ಆ ಎಳೆಯ ಕೂಸು ಮುಂದೆ ಒಬ್ಬ ನೀತಿವಂತ ಮನುಷ್ಯನಾಗಬೇಕಾದ್ರೆ ಅದು ಬೆಳೆಯುತ್ತಿರುವಾಗ ಆಯ್ಕೆಗಳನ್ನು ಮಾಡಬೇಕು.
Adam in a sense, though he was a physically like a grown man, was in a sense like a baby, innocent.
ಆದಾಮನು ಶಾರೀರಿಕವಾಗಿ ಒಬ್ಬ ಹರೆಯದ ಪುರುಷನಾಗಿದ್ದರು, ಅವನು ಒಂದು ರೀತಿಯಲ್ಲಿ ಮಗುವಿನಂತೆಯೇ ಇದ್ದನು.
And he had to make a choice of refusing evil and choosing God in order to be a mature spiritual man, which is what God wanted him to be.
ಮುಗ್ಧನಾಗಿದ್ದ ಅವನು ದೇವರು ಬಯಸಿದಂತಹ ಒಬ್ಬ ಪ್ರೌಢ ಆತ್ಮಿಕ ಮನುಷ್ಯನಾಗಲು ಕೆಟ್ಟದ್ದನ್ನು ತಿರಸ್ಕರಿಸಿ ದೇವರನ್ನು ಸ್ವೀಕರಿಸುವ ಆಯ್ಕೆಯನ್ನು ಮಾಡಬೇಕಿತ್ತು.
Now there we understand the reason why God permits us to be tempted with our passions, with things that we know are wrong.
ನಮ್ಮ ಉದ್ವೇಗಗಳಿಂದ ಮತ್ತು ತಪ್ಪಾದ ಸಂಗತಿಗಳಿಂದ ನಾವು ಶೋಧಿಸಲ್ಪಡುವುದನ್ನು ಮತ್ತು ಸೈತಾನನು ಬಂದು ನಮ್ಮನ್ನು ಶೋಧಿಸುವುದನ್ನು ದೇವರು ಸಮ್ಮತಿಸುವುದು ಏಕೆಂದು ನಾವು ಇದರ ಮೂಲಕ ತಿಳಿದುಕೊಳ್ಳುತ್ತೇವೆ.
And why God allows Satan to come and tempt us?
ಯಾಕೆ ದೇವರು ಸೈತಾನನನ್ನ ನಮ್ಮ ಜೀವಿತದಲ್ಲಿ ಶೋಧಿಸಲು ಅನುಮತಿಸುತ್ತಾನೆ?
And when we refuse to yield to temptation in our minds, you know what happens? Every time you say no to a temptation, you are developing character.
ನಾವು ನಮ್ಮ ಮನಸ್ಸಿನ ಶೋಧನೆಗಳಿಗೆ ತಲೆಬಾಗದೇ ಇದ್ದಾಗ ಏನಾಗುತ್ತದೆಂದು ನಿಮಗೆ ತಿಳಿದಿದೆಯೇ? ಪ್ರತಿ ಬಾರಿ ನೀವು ಶೋಧನೆಗೆ ಇಲ್ಲ ಎಂದು ಹೇಳುವಾಗ ನೀವು ಆತ್ಮಿಕ ಗುಣವನ್ನು ಹೆಚ್ಚಿಸಿಕೊಳ್ಳುತ್ತಿರುತ್ತೀರಿ.
And the type of person you are today,
ನೀವು ಈ ದಿನ ಎಂತಹ ವ್ಯಕ್ತಿಯಾಗಿದ್ದೀರಿ ಎನ್ನುವುದು
ಇಸ್ ದ ನೆಟ್ ರಿಸಲ್ಟ್ ಆಫ್ ಆಲ್ ದ ಡಿಸಿಷನ್ಸ್ ದಟ್ ಯು ಹ್ಯಾವ್ ಮೇಡ್ ಇನ್ ಯುವರ್ ಲೈಫ್ ಸೋ ಫಾರ್.
ನೀವು ನಿಮ್ಮ ಜೀವನದಲ್ಲಿ ಇದುವರೆಗೆ ಮಾಡಿರುವ ಎಲ್ಲಾ ನಿರ್ಣಯಗಳ ಒಟ್ಟು ಮೊತ್ತವಾಗಿದೆ.
If others around you are better, it's because they made better choices.
ನಿಮ್ಮ ಅಕ್ಕಪಕ್ಕದಲ್ಲಿ ಇರುವ ಜನರು ಉತ್ತಮರಾಗಿದ್ದರೆ ಅದಕ್ಕೆ ಕಾರಣ ಅವರು ಮಾಡಿದ ಉತ್ತಮ ಆಯ್ಕೆಗಳು.
And if you are evil, because the choices you made were evil.
ನೀವು ಕೆಡುಕರಾಗಿದ್ದರೆ ಅದಕ್ಕೆ ಕಾರಣ ನಿಮ್ಮ ಕೆಟ್ಟ ಆಯ್ಕೆಗಳು.
We can't do anything about the past.
ಆಗಿ ಹೋಗಿರುವುದನ್ನು ನಾವು ಬದಲಾಯಿಸಲು ಆಗುವುದಿಲ್ಲ.
But we can do something about the future.
ಆದರೆ ಭವಿಷ್ಯದಲ್ಲಿ ನಾವು ಕೆಲವು ಸಂಗತಿಗಳನ್ನು ಮಾಡಬಹುದು.
This is sin to choose evil.
ಕೆಟ್ಟದ್ದನ್ನು ಆರಿಸಿಕೊಳ್ಳುವುದು ಪಾಪವಾಗಿದೆ.
Holiness is to choose God.
ಮತ್ತು ದೇವರನ್ನು ಸ್ವೀಕರಿಸುವುದು ಪವಿತ್ರತೆಯಾಗಿದೆ.
Jesus has come to show us this so that we can know what is good for us.
ಯೇಸುವು ಇದನ್ನು ನಮಗೆ ತೋರಿಸುವುದಕ್ಕಾಗಿ ಬಂದಿದ್ದಾನೆ, ಹಾಗಾಗಿ ನಮಗೆ ಒಳ್ಳೆಯದು ಯಾವುದೆಂದು ನಾವು ತಿಳಿದುಕೊಳ್ಳಬಹುದು.
And he's not only come to show us what's right, he's come to help us.
ಆತನು ಬಂದಿರುವುದು ಸರಿಯಾದ ಆಯ್ಕೆಯನ್ನು ನಮಗೆ ತೋರಿಸಿಕೊಡಲು ಮಾತ್ರವಲ್ಲ, ನಮ್ಮ ಸಹಾಯಕ್ಕಾಗಿಯೂ ಸಹ ಆತನು ಬಂದಿದ್ದಾನೆ.
Will you pray a little prayer right now?
ಈಗ ನೀವೊಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡ್ತೀರಾ?
And say, Lord, I can't do anything about the past years of my life.
ಕರ್ತನೆ, ನನ್ನ ಜೀವನದಲ್ಲಿ ಕಳೆದು ಹೋದ ವರ್ಷಗಳ ಬಗ್ಗೆ ನಾನು ಏನು ಮಾಡಲರೇನು?
But I want to do something about the future.
ಆದರೆ ನನ್ನ ಭವಿಷ್ಯದ ಬಗ್ಗೆ ನಾನು ಏನಾದರೂ ಮಾಡಲು ಬಯಸುತ್ತೇನೆ.
I want to choose what will please you.
ನಾನು ನಿನ್ನನ್ನು ಸಂತೋಷಪಡಿಸುವಂತ ಮತ್ತು ಮೆಚ್ಚಿಸುವಂತ ಆಯ್ಕೆಯನ್ನ ನಿರ್ಧಾರಗಳನ್ನು ಮಾಡಲು ಬಯಸುತ್ತೇನೆ.
Lord Jesus, help me. He will help.
ಕರ್ತನಾದ ಯೇಸುವೆ, ನನಗೆ ಸಹಾಯ ಮಾಡು. ಆಗ ನಿಮ್ಮ ಪ್ರಾರ್ಥನೆಯನ್ನು ಕೇಳುವ ಕರ್ತನು ನಿಮಗೆ ಸಹಾಯ ಮಾಡುತ್ತಾನೆ. ಆಮೆನ್.